ಅಧ್ಯಾಯ 11. ಯೇಸು 12 ಶಿಷ್ಯರಿಗೆ ಸೂಚನೆ ಕೊಟ್ಟ ಮೇಲೆ ಹತ್ತಿರದ ಊರುಗಳಿಗೆ ಕಲಿಸೋಕೆ ಮತ್ತು ಸಾರೋಕೆ ಹೋದನು. ಕ್ರಿಸ್ತ ಮಾಡ್ತಿದ್ದ ಕೆಲಸಗಳು ಜೈಲಲ್ಲಿದ್ದ ಯೋಹಾನನಿಗೆ ಗೊತ್ತಾಯಿತು. ಅವನು ತನ್ನ ಶಿಷ್ಯರನ್ನ ಯೇಸು ಹತ್ರ ಕಳಿಸಿ ಹೀಗೆ ಕೇಳೋಕೆ ಹೇಳಿದ, ನಮಗೆ ಸಹಾಯ ಮಾಡೋಕೆ ದೇವರು ಒಬ್ಬನನ್ನ ಕಳಿಸ್ತೀನಿ ಅಂತ ಹೇಳಿದ್ನಲ್ಲ, ಅದು ನೀನೇನಾ ಅಥವಾ ಇನ್ನೊಬ್ಬನು ಬರ್ತಾನ? ಅದಕ್ಕೆ ಯೇಸು ಅವರಿಗೆ, ನೀವು ಇಲ್ಲಿ ನೋಡಿದ್ದನ್ನ ಕೇಳಿದ್ದನ್ನ ಹೋಗಿ ಯೋಹಾನನಿಗೆ ಹೇಳಿ, ಕುರುಡರಿಗೆ ಈಗ ಕಣ್ಣು ಕಾಣ್ತಿದೆ, ಕುಂಟರು ನಡೀತಿದ್ದಾರೆ, ಕುಷ್ಠರೋಗಿಗಳು ವಾಸಿಯಾಗ್ತಿದ್ದಾರೆ, ಕಿವುಡರಿಗೆ ಕಿವಿ ಕೇಳಿಸ್ತಿದೆ, ಸತ್ತವರಿಗೆ ಮತ್ತೆ ಜೀವ ಬಂದಿದೆ, ಬಡವರು ಸಿಹಿ ಸುದ್ದಿ ಕೇಳಿಸ್ಕೊಳ್ತಿದ್ದಾರೆ. ಒಂಚೂರು ಸಂಶಯ ಪಡದೆ ನನ್ನ ಮೇಲೆ ನಂಬಿಕೆ ಇಡೋ ವ್ಯಕ್ತಿ ಸಂತೋಷವಾಗಿ ಇರ್ತಾನೆ ಅಂದನು. ಯೋಹಾನನ ಶಿಷ್ಯರು ಹೋದ ಮೇಲೆ ಯೇಸು ಜನರ ಕಡೆಗೆ ತಿರುಗಿ ಯೋಹಾನನ ಬಗ್ಗೆ ಹೀಗಂದನು, ನೀವು ಯಾರನ್ನ ನೋಡ್ಬೇಕಂತ ಕಾಡಿಗೆ ಹೋಗ್ತಿದ್ರಿ? ಗಾಳಿಗೆ ಅಲ್ಲಾಡೋ ಗಿಡದ ತರ ಇದ್ದ ವ್ಯಕ್ತಿಯನ್ನ? ಇಲ್ಲ ಅಂದ ಮೇಲೆ ಬೇರೆ ಯಾರನ್ನ ನೋಡೋಕೆ ಹೋದ್ರಿ? ದುಬಾರಿ ಬಟ್ಟೆ ಹಾಕಿದವನನ್ನ ನೋಡೋಕೆ ಹೋದ್ರಾ? ಅಂತ ದುಬಾರಿ ಬಟ್ಟೆ ಹಾಕಿದವರು ಅರಮನೆಯಲ್ಲಿ ಇರ್ತಾರೆ. ಹಾಗಾದ್ರೆ ಯೋಹಾನ ಯಾರು?
ಪ್ರವಾದಿನ?
ಹೌದು, ಪ್ರವಾದಿನೇ. ನಾನು ಹೇಳ್ತೀನಿ, ಅವನು ಪ್ರವಾದಿಗಿಂತ ದೊಡ್ಡವನು. ನೋಡು, ನಾನು ನಿನಗಿಂತ ಮುಂಚೆ ಒಬ್ಬ ಸಂದೇಶವಾಹಕನನ್ನ ಕಳಿಸ್ತಿದ್ದೀನಿ, ಅವನು ನಿನ್ನ ದಾರಿಯನ್ನ ಸಿದ್ಧ ಮಾಡ್ತಾನೆ ಅಂತ ಬರೆದಿತ್ತು. ಅದು ಇವನ ಬಗ್ಗೆನೆ. ನಾನು ನಿಮಗೆ ನಿಜ ಹೇಳ್ತೀನಿ, ದೀಕ್ಷಾ ಸ್ನಾನ ಮಾಡಿಸ್ತಿದ್ದ ಯೋಹಾನನಿಗಿಂತ ದೊಡ್ಡವನು ಇಲ್ಲಿ ತನಕ ಯಾರೂ ಹುಟ್ಟಿಲ್ಲ. ಆದ್ರೆ ಸ್ವರ್ಗದ ಆಳ್ವಿಕೆಯಲ್ಲಿ ಇರೋ ಚಿಕ್ಕವನು ಸಹ ಯೋಹಾನನಿಗಿಂತ ದೊಡ್ಡವನು. ಯೋಹಾನ ದೀಕ್ಷಾಸ್ನಾನ ಮಾಡಿಸ್ತಿದ್ದ ದಿನದಿಂದ ಇವತ್ತಿನ ತನಕ ಜನ ಸ್ವರ್ಗದ ಆಳ್ವಿಕೆ ಮೇಲೆ ಗುರಿಯಿಟ್ಟು ಅದನ್ನ ಮುಟ್ಟಲೇಬೇಕು ಅಂತ ಶ್ರಮಿಸ್ತಿದ್ದಾರೆ. ಹಾಗೆ ಶ್ರಮ ಹಾಕೋರು ಮುಟ್ತಿದ್ದಾರೆ, ಯಾಕಂದ್ರೆ ಯೋಹಾನನ ಸಮಯದ ತನಕ ಏನೇನು ಆಗುತ್ತೆ ಅಂತ ಪ್ರವಾದಿಗಳ ಬರಹಗಳಲ್ಲಿ ಮತ್ತು ನಿಯಮ ಪುಸ್ತಕದಲ್ಲಿ ಹೇಳಿತ್ತು. ನೀವು ಒಪ್ತಿರೋ ಬಿಡ್ತಿರೋ, ಎಲಿಯ ಬರ್ತಾನೆ ಅಂತ ಪ್ರವಾದಿಗಳು ಹೇಳಿದ್ದು ಇವನ ಬಗ್ಗೆನೆ. ಈ ವಿಷಯವನ್ನ ಕೇಳಿಸ್ಕೊಳ್ಳಕ್ಕೆ ಮನಸ್ಸಿರುವವರು ಕೇಳಿಸ್ಕೊಳ್ಳಿ. ನಾನು ಈ ಪೀಳಿಗೆಯನ್ನ ಯಾರಿಗೆ ಹೋಲಿಸಲಿ? ಇವರು ಸಂತೆಯಲ್ಲಿ ಕೂತಿರೋ ಚಿಕ್ಕ ಮಕ್ಕಳ ತರ ಇದ್ದಾರೆ, ಇವರನ್ನ ಮೆಚ್ಚಿಸೋಕಾಗಲ್ಲ. ಆ ಮಕ್ಕಳು ತಮ್ಮ ಗೆಳೆಯರನ್ನ ಕರೆದು, ನೀವು ಕುಣಿಬೇಕಂತ ನಾವು ಸಂಗೀತ ನುಡಿಸಿದ್ವಿ, ಆದ್ರೆ ನೀವು ಕುಣಿಲಿಲ್ಲ. ನಾವು ಶೋಕಗೀತೆ ಹಾಡಿದ್ವಿ, ಆದ್ರೆ ನೀವು ಅಳ್ತಾ ಎದೆ ಬಡ್ಕೊಳ್ಳಿಲ್ಲ ಅಂತ ಹೇಳ್ತಿದ್ರು. ಅದೇ ತರ ಯೋಹಾನ ಬೇರೆಯವರ ತರ ತಿಂತ ಕುಡಿತಾ ಇರಲಿಲ್ಲ, ಆದರೂ ಜನ ಅವನನ್ನ ಮೆಚ್ಚಲಿಲ್ಲ. ಇವನಲ್ಲಿ ಕೆಟ್ಟ ದೇವದೂತ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಮನುಷ್ಯಕುಮಾರ ಬೇರೆಯವರ ತರ ತಿಂತಾನೆ ಕುಡಿತಾನೆ, ಆಗಲೂ ಜನ ಇವನು ಹೊಟ್ಟೆಬಾಕ, ಕುಡುಕ, ಪಾಪಿಗಳ ಗೆಳೆಯ, ತೆರಿಗೆ ವಸೂಲಿ ಮಾಡುವವರ ಸ್ನೇಹಿತ ಅಂತ ಹೇಳ್ತಾರೆ. ಆದರೆ ಏನೇ ಆಗಲಿ, ಒಬ್ಬ ಮಾಡೋ ಒಳ್ಳೆ ಕೆಲಸಗಳಿಂದನೇ ಅವನು ಬುದ್ಧಿವಂತ ಅಂತ ಗೊತ್ತಾಗುತ್ತೆ. ಯೇಸು ಯಾವ್ಯಾವ ಪಟ್ಟಣದಲ್ಲಿ ಜಾಸ್ತಿ ಅದ್ಭುತ ಮಾಡಿದ್ದನೋ ಆ ಪಟ್ಟಣದ ಜನರನ್ನ ತರಾಟೆಗೆ ತಗೊಂಡನು, ಯಾಕಂದ್ರೆ ಅವರು ತಮ್ಮ ತಪ್ಪು ತಿದ್ಕೊಂಡಿರ್ಲಿಲ್ಲ. ಯೇಸು ಅವರಿಗೆ ಹೀಗೆ ಹೇಳಿದನು, ಖೊರಾಜಿನ ಜನರೇ, ಬೆತ್ಸಾಯಿದ ಜನರೇ, ನಿಮಗಾಗು ಗತಿ ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ. ನಿಮ್ಮ ಮುಂದೆ ಮಾಡಿದ ಅದ್ಭುತಗಳನ್ನ ತೂರ್, ಸೀದೋನ್ ಪಟ್ಟಣಗಳಲ್ಲಿ ಮಾಡಿದ್ರೆ ಅವರು ಇಷ್ಟೊತ್ತಿಗಾಗಲೇ ಗೋಣಿ ಸುತ್ತಕೊಂಡು ಬೂದಿಯಲ್ಲಿ ಕೂರ್ತಿದ್ರು. ಹಾಗಾಗಿ ನಾನು ಹೇಳ್ತಿದ್ದೀನಿ, ತೀರ್ಪಿನ ದಿನದಲ್ಲಿ ತೂರ್ ಮತ್ತು ಸೀದೋನ್ ಪಟ್ಟಣದ ಗತಿಗಿಂತ ನಿಮ್ಮ ಗತಿ ಭಯಂಕರವಾಗಿರುತ್ತೆ. ಕಪೆರ್ನೌಮ್ ಜನರೇ, ದೇವರು ನಿಮ್ಮನ್ನ ಆಕಾಶದಷ್ಟು ಎತ್ತರಕ್ಕೆ ಎತ್ತುತ್ತಾನೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಸಮಾಧಿಗೆ ಕರ್ಕೊಂಡು ಹೋಗ್ತಾನೆ. ನಿಮ್ಮ ಮುಂದೆ ಮಾಡಿದ ಅದ್ಭುತಗಳನ್ನ ಸೋದೋಮಿನ ಜನರ ಮುಂದೆ ಮಾಡಿದ್ರೆ ಆ ಪಟ್ಟಣ ಇವತ್ತಿಗೂ ಇರ್ತಿತ್ತು. ಹಾಗಾಗಿ ನಾನು ಹೇಳ್ತಿದ್ದೀನಿ, ತೀರ್ಪಿನ ದಿನದಲ್ಲಿ ಸೋದೋಮಿನ ಗತಿಗಿಂತ ನಿಮ್ಮ ಗತಿ ಭಯಂಕರ ಆಗಿರುತ್ತೆ. ಆಮೇಲೆ ಯೇಸು, ಅಪ್ಪ, ಭೂಮಿ ಆಕಾಶದ ಒಡೆಯನೇ, ನಾನು ನಿನ್ನನ್ನ ಎಲ್ಲರ ಮುಂದೆ ಹೊಗಳ್ತೀನಿ, ಯಾಕಂದ್ರೆ ನೀನು ಈ ವಿಷಯಗಳನ್ನ ವಿದ್ಯಾವಂತರಿಗೆ ಹೇಳದೆ ಚಿಕ್ಕ ಮಕ್ಕಳಿಗೆ ಹೇಳಿದ್ಯ. ಅಪ್ಪ, ಅದೇ ನಿನ್ನ ಇಷ್ಟ ಆಗಿತ್ತು ಅಂದನು. ಅಷ್ಟೇ ಅಲ್ಲ ಯೇಸು, ನನ್ನ ಅಪ್ಪ ಎಲ್ಲಾ ವಿಷಯಗಳನ್ನ ನನ್ನ ಕೈಗೆ ಒಪ್ಪಿಸಿದ್ದಾನೆ, ನನ್ನ ಬಗ್ಗೆ ಅಪ್ಪನಿಗೆ ಮಾತ್ರ ಚೆನ್ನಾಗಿ ಗೊತ್ತು, ಅದೇ ತರ ಅಪ್ಪನ ಬಗ್ಗೆ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ನಾನು ಅಪ್ಪನ ಬಗ್ಗೆ ಬೇರೆಯವರಿಗೆ ಕಲಿಸದೇ ಇದ್ರೆ ಯಾರಿಗೂ ಅಪ್ಪನ ಬಗ್ಗೆ ಗೊತ್ತಾಗಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಿರೋರೆ, ಹೊರೆ ಹೊತ್ತು ಸುಸ್ತಾಗಿರೋರೆ, ನೀವೆಲ್ಲ ನನ್ನ ಹತ್ರ ಬನ್ನಿ, ನಾನು ನಿಮಗೆ ಹೊಸ ಬಲ ಕೊಡ್ತೀನಿ. ನನ್ನ ನೊಗ ಹೊತ್ಕೊಂಡು ನನ್ನಿಂದ ಕಲೀರಿ, ಆಗ ನಿಮಗೆ ಹೊಸ ಬಲ ಸಿಗುತ್ತೆ. ಯಾಕಂದ್ರೆ ನಾನು ಮೃದು ಸ್ವಭಾವ, ದೀನ ಮನಸ್ಸು ಇರುವವನು. ನನ್ನ ನೊಗ ಭಾರ ಇಲ್ಲ, ನಾನು ಕೊಡೋ ಹೊರೆ ಹಗುರ ಅಂದನು.